तं तव भक्तानाम् अस्माकं नृहरे हरे तदासु कार्यं कार्यज्ञ प्रलयर्क आयतप्रभ हरिकथामृतसार गुरुगळ करुणदिंद अपणितु पेळुवे परम भगवद् भक्तरिदन आदरदि केळुवुदु पंचतन्मात्र संधि पद्य नंबर 31 सो ಎಲ್ಲದಲ್ಲಿನು ನಾವು ಹೇಗೆ ಪಂಚಭೇದವನ್ನ ತಿಳ್ಕೋಬೇಕು ಆಮೇಲೆ ಆ ಭೇದ ಮಾತ್ರ ಇಲ್ಲ ಅಲ್ಲಿ ತಾರತಮ್ಯ ಹೇಗಿದೆ ಅಂತ ತಿಳ್ಕೋಬೇಕು ಅಂತ ಹೇಳಾಯ್ತು. ಇವಾಗೆ ಇಲ್ಲಿ ನೆಕ್ಸ್ಟ್ ಪದ್ಯದಲ್ಲಿ ಏನ್ ಬರುತ್ತಂದ್ರೆ ಒಂದು ಕ್ವಶನ್, ಅದು 29th ಪದ್ಯದಲ್ಲಿ ನೋಡಿ, ಈರ್ವರನ್ನು ಭಜಿಸು ಅಂತ ಬಂದಿದೆ, ಇಬ್ಬರನ್ನು ಭಜನೆ ಮಾಡಿ ಅಂತ ಹೇಳಿದ್ದಾರೆ. ಆಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಬರುವಾಗ ಶ್ರೀಧರನು ಒಬ್ಬನು ಉಪಾಸ್ಯ ಸದ್ಗುಣಪೂರ್ಣ ಹರಿ ಎಂದು. ಶ್ರೀಧರ ಅಂದ್ರೆ ಭಗವಂತ ಅಂತಾನು ಇಟ್ಕೋಬಹುದು. ಅಲ್ಲಿ ಈರ್ವರನು ಅಂತ ಹೇಳಿದ್ದಾರೆ. ಈರ್ವರನು ಅಂದ್ರೆ ಲಕ್ಷ್ಮೀ ಸಹಿತನಾದ ಭಗವಂತ ಅಂತ ಈರ್ವರನು ಸ್ಪೆಸಿಫಿಕ್ ಆಯ್ತು. ಇಲ್ಲಿ ಶ್ರೀಧರ ಅಂತ ಹೇಳುವಾಗ ವೀರ್ಯವನ್ನ ಧಾರಣೆ ಮಾಡಿದ್ದಾನೆ, ವೀರ್ಯ ಬಲ ಜ್ಞಾನ ಕ್ರಿಯೆ ಎಲ್ಲವನ್ನೂ ಧಾರಣೆ ಮಾಡಿದ್ದಾನೆ. ಆ ಧಾರಣೆ ಮಾಡಿದ ಲಕ್ಷ್ಮೀ ಸಹಿತನಾದವನು ಅಂತೂ ಬರತ್ತೆ. ಸೊ ಒಂದು ಕ್ವಶನ್ ಬರತ್ತೆ, ಭಗವಂತನೇ ಎಲ್ಲ ಸರ್ವಗುಣ ಸಂಪೂರ್ಣನಾಗಿ ಇದ್ದಾನೆ, ತಾರತಮ್ಯಲ್ಲಿ ಅವನೇ ಫಸ್ಟ್ ಇದ್ದ, ಅವನೇ ಮೇಲಕ್ಕೆ ಸರ್ವ ನಿಯಾಮಕ ಅಂತ ಇಷ್ಟು ಹೇಳಿದ ಮೇಲೆ, ಅವನೇ ಪೂರ್ಣ ಅಂತ ಹೇಳಿದ ಮೇಲೆ ಹರಿಯನ್ನು ಭಗವಂತನನ್ನು ಭಜಿಸು ಅಂತ ಬರಬೇಕು. ಯಾಕೆ ಈರ್ವರನು ಅಂತ ಹೇಳಿದ್ದಾರೆ, ಶ್ರೀಧರನು ಅಂತ ಹೇಳಿದ್ದಾರೆ, ಯಾಕೆ ಲಕ್ಷ್ಮೀ ಅಂತ ಒಂದು ಪ್ರಶ್ನೆ ಬಂದ್ರೆ ಅದಕ್ಕೆ ಈ ಪದ್ಯದಲ್ಲಿ ಆನ್ಸರ್ ಮಾಡ್ತಾ ಇದ್ದಾರೆ. ಈ ಪದ್ಯದಲ್ಲಿ ಹೇಳುವಂತ ತಾತ್ಪರ್ಯ ಏನು ಅಂದ್ರೆ, ಭಗವಂತನಿಗೆ ಒಂದು ವಿಜಯದಾಸರು ಒಂದು ಕಡೆನು ಬರತ್ತಂತ, ಭಕ್ತಿಯಲ್ಲಿ ಶ್ರೇಷ್ಠ ಏನು ಅಂತ ಬಂದ್ರೆ ದಾಸ, ದಾಸತ್ವ, ದಾಸ ಅಂತ, ದಾಸ ದಾಸಿ ಅಂತ ಒಂದು ಉಪಾಸನೆ ಬರೋದೇ ಶ್ರೇಷ್ಠವಾದ ಭಕ್ತಿ ಅಂತ ಹೇಳ್ತಾರೆ. ಅದರಲ್ಲಿ ಲಕ್ಷ್ಮೀ ದೇವಿಯೇ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಗಿರ್ತಾಳೆ. ಅದು ಮಾತ್ರ ಅಲ್ಲ, ಸಕಲ ಪೂಜೆಗಳು ಏನೇ, ಇದು ನಮ್ಗೆ ಗೊತ್ತಿರುವಂತ ಸಮಾಚಾರನೇ, ಸಕಲ ಪೂಜೆಗಳು ಏನೇ ಆಗಲಿ, ಪ್ರತಿಯೊಂದು ಆಗಲಿ ಲಕ್ಷ್ಮೀ ದ್ವಾರಾನೇ ಆಗಬೇಕು. ಲಕ್ಷ್ಮಿಯನ್ನ ಅಂದ್ರೆ ಭಗವಂತನಿಗೆ ಸ್ವತಂತ್ರವಾಗಿ ಎಲ್ಲವೂ ಮಾಡಕ್ಕೆ ಬರತ್ತ, ಇದ್ರೂ ಅವನು ಲಕ್ಷ್ಮಿಯನ್ನ ಮಾಧ್ಯಮವಾಗಿ ಇಟ್ಟುಕೊಂಡೇ ಎಲ್ಲ ಸೃಷ್ಟಿಯಾದಿ ಕ್ರಿಯೆ ಆಗಲಿ, ಪ್ರಳಯ ಲಯ ಏನೇ ಆಗಲಿ ಲಕ್ಷ್ಮೀ ದ್ವಾರನೇ ಮಾಡ್ತಾನೆ. ಲಕ್ಷ್ಮೀ ದ್ವಾರನೇ ಎಲ್ಲವೂ ಆಗಬೇಕು ಅವಳು. ಅದಕ್ಕೆ ಭಗವಂತನಿಗೆ ನಾವು ಮಾಡುವಾಗ ನಾವು ಲಕ್ಷ್ಮೀ ದ್ವಾರನೇ ನಾವು ಮಾಡ್ತೀವಿ, ಬಿಕಾಸ್ ಅದು ಭಗವಂತ ಹೇಳಿಕೊಟ್ಟಿರುವ ರೀತಿ ಆ ಪ್ರಕಾರ ನಾವು ಮಾಡಿದ್ರನೇ ಭಗವಂತ ಅದನ್ನ ಸ್ವೀಕಾರ ಮಾಡ್ತಾನೆ. ಇದು ಲೌಕಿಕದಲ್ಲಿನೂ ಹೀಗೆ ತಾನೆ, ಯಾರು ನಮ್ಗೆ ಕೊಟ್ಟರೋ ಅವ್ರಿಗೆ ನಾವು ವಿ ಶೋ ಅವರ್ ಗ್ರಾಟಿಟ್ಯೂಡ್. ಸೊ ಇದು ಗ್ರಾಟಿಟ್ಯೂಡ್ ಲೌಕಿಕ ವಿಷಯದಲ್ಲಿನೂ ಹೇಳಿಕೊಟ್ಟಂಗಿರತ್ತೆ, ಆಧ್ಯಾತ್ಮಿಕ ವಿಷಯದಲ್ಲಿ ಇದು ತುಂಬಾ ಅವಶ್ಯ ಆಗತ್ತೆ. ಇದನ್ನ ಹೇಳ್ತಾ ಇದ್ದಾರೆ, ಲಕ್ಷ್ಮಿ ಹ್ಯಾಗ್ಯಾಗ ರೂಪದಿಂದ ಭಗವಂತನಿಗೆ ಸೇವೆ ಮಾಡ್ತಾಳೆ ಅಂತ ಹೇಳ್ತಾರೆ. ಇಂಥ ಇಂಥ ಅನಂತ ಅನಂತ ಇಂಥ ಅಂದ್ರೆ ಏನ್, ಇಂಥ ಅನಂತಾನಂತ ಗುಣಗಳ ಪ್ರಾಂತಗಾಣದೆ ಮಹಾಲಕ್ಷ್ಮಿ ಭಗವಂತಗೆ ಆಭರಣ ಆಯುಧ ಅಂಬರವು ಆಲಯಗಳಾಗಿ ಸ್ವಾಂತದಲ್ಲಿ ನೆಲೆಗೊಳಿಸಿ ಪರಮ ದುರಂತ ಮಹಿಮನ ದೌತ್ಯ ಕರ್ಮ ನಿರಂತರದಲ್ಲಿ ಮಾಡುತ್ತಲಿ ತತ್ ಅಧೀನತ್ವ ಐದಿದಳು ಅಂತ ಹೇಳ್ತಾರೆ. ಅವಳು ಏನು ತಿಳ್ಕೊಂಡಿದ್ದಾಳೆ ಅವಳು ಉಪಾಸನೆಯಲ್ಲಿ ಅಂದ್ರೆ, ತಾನು ಅಧೀನಳು, ಭಗವಂತನ ಅಧೀನ. ಅಧೀನ ಅಂದ್ರೆ ಇಲ್ಲಿ ದಾಸ್ಯ, ದಾಸ, ತಾನು ದಾಸಿ ಅಂತ ತಿಳ್ಕೊಂಡಿದ್ದಾಳೆ. ಅಧೀನ ಯಾವತ್ತೂ ಅವಳು ಪರತಂತ್ರ, ನಾನು ಸ್ವತಂತ್ರ ಅಲ್ಲ ಪರತಂತ್ರ ಅಂಬೋದನ್ನ ಚಂದಾಗಿ ತಿಳ್ಕೊಂಡಿದ್ದಾಳೆ. ತದ್ ಅಧೀನತ್ವ ಐದಿದಳು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನು, ಇಂಥ ಇಂಥ ಅಂತ ಬಂದ್ರೆ, ಇಂಥ ಅಂದ್ರೆ ಹಿಂದೆ ನಾವು ಹೇಳಿದ್ದೀವಿಲ್ಲ, ಯಾರು ಶ್ರೀಧರನ ಒಬ್ಬನು ಉಪಾಸ್ಯ ಸದ್ಗುಣ ಪೂರ್ಣ ಹರಿ ಎಂದು ಅಂತ ಹೇಳಿದ್ದೀವಿಲ್ಲ, ಅವನು ಇಂಥ, ಅವನೇ ಇಂಥ ಶಬ್ದವಾಚ. ಇಂಥ ಭಗವಂತನ ಅನಂತಾನಂತ ಗುಣಗಳ ಪ್ರಾಂತಗಾಣದೆ, ಪ್ರಾಂತ ಕಾಣದೆ ಅಂದ್ರೆ ಕಡೆಗಾಣದೆ, ಅಂದ್ರೆ ಲಕ್ಷ್ಮಿಯ ಉಪಾಸನೆ ಹೇಗಿರುತ್ತೆ, ಲಕ್ಷ್ಮಿ ಹೇಗೆ ಭಗವಂತನ ಬಗ್ಗೆ ಚಿಂತನೆ ಮಾಡ್ತಾಳಂದ್ರೆ, ಅವಳು ಭಗವಂತನ ಒಂದೊಂದು ಕಾರ್ಯದಲ್ಲಿನೂ ಅವಳು ಭಗವಂತನ ನೋಡ್ತಾಳೆ. ಆ ಒಂದು ಭಗವಂತನಲ್ಲಿ ಒಂದೊಂದಲಿನೂ ಅನಂತತ್ವ ನೋಡ್ತಾಳೆ. ಅದು ಹಿಂದೆ ನೋಡಿದ್ದೀವಿ, ಭಗವಂತ ಒಂದು, ಭಗವಂತನ ಕೈ, ಭಗವಂತನ ಕೈಯಲ್ಲಿ ಒಂದು ಪ್ರದ್ಯುಮ್ನ ಆಕಾರ, ಆ ಪ್ರದ್ಯುಮ್ನ ಕೈಯಲ್ಲಿ ಇನ್ನೊಂದು ಪ್ರದ್ಯುಮ್ನ ಆಕಾರ. ಸೊ ಒಂದು ಅವಯವಕ್ಕೆ ಇಷ್ಟು ಇನ್ಫಿನಿಟ್ ಆಗ. ಸೊ ನಮ್ಗೆ ಪುಸ್ತಕದಲ್ಲಿ ಓದ್ತಾ ಇದ್ದೀವಿ, ಏನೋ ಹೇಳ್ತಾ ಇದ್ದೀವಿ, ನಮ್ಗೆ ಎಷ್ಟು ಮಟ್ಟು ಅರ್ಥ ಆಗುತ್ತೋ ಹೇಳ್ತೀವಿ. ಲಕ್ಷ್ಮಿಗೆ ಹಾಗಲ್ಲ, ಲಕ್ಷ್ಮೀ ಜ್ಞಾನ ಹೇಳೋವಾಗ ಎಲ್ಲವೂ ಪ್ರತ್ಯಕ್ಷ ಅವಳಿಗೆ, ಎಲ್ಲವೂ ಅವಳು ನೋಡ್ತಾ ಇದ್ದಾಳೆ ಎಲ್ಲವನ್ನೂ. ಅವಳು ಅವಳಿಗೆ ಪಾಸ್ಟ್, ಅವಳು ಕಾಲ ಅತೀತಳು, ಅವಳಿಗೆ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎಂಬುದಿಲ್ಲ, ಎಲ್ಲವನ್ನೂ ನೋಡ್ತಾಳೆ. ಎಲ್ಲವನ್ನೂ ಇರುವಂತ ಭಗವಂತನ ನೋಡ್ತಾಳೆ ಅವಳು, ಎಲ್ಲ ಭಗವಂತನ. ಆ ಭಗವಂತನನ್ನು ನೋಡುವಾಗ ಭಗವಂತನ ಒಂದೊಂದು ಅವಯವದಲ್ಲಿ ಭಗವಂತನ ಒಂದೊಂದು ಅವಯವವು ಪೂರ್ಣ ಆಯಿತು. ಹಿಂದೆ ಹೇಳಿದ್ದಾರೆ ಆ ಪೂರ್ಣ ಅನ್ಸ್ವತಂತ್ರ ಈ ತರ. ಅವಳು ಪೂರ್ಣ ಅಂತ ಮಾತ್ರ ನೋಡೋದಿಲ್ಲ, ಎಲ್ಲ ಗುಣವನ್ನು ಅಲ್ಲಿ ನೋಡ್ತಾ ಇದ್ದಾಳೆ, ಎಲ್ಲ ಗುಣ ಎಲ್ಲ ಕ್ರಿಯೆ ನೋಡ್ತಾಳೆ. ಆಮೇಲೆ ಆ ಕೈ, ಆ ಕೈಯಲ್ಲಿ ಇರುವಂತ ಭಗವಂತನ ರೂಪ, ಆ ಭಗವಂತನ ಕೈ ಅಲ್ಲಿರುವಂತ ರೂಪ, ಅಲ್ಲಿರುವಂತ ರೂಪ, ಹೀಗೆ ಹೋಗ್ತಾ ಇದ್ರೆ ಮಾಡ್ತಾ ಇದ್ರೆ ಅವಳು ನೋಡ್ತಾ ಇದ್ದಾಳೆ. ನೋಡ್ತಾ ಇದ್ರೆ ಅದಕ್ಕೆ ಇಟ್ ಇಸ್ ದೇರ್ ಇಸ್ ನೋ ಎಂಡ್, ಎಂಡೇ ಆಗೋದಿಲ್ಲ. ಎಂಡಲ್ಲಿ ಒಂದು ಕೈ ಬಂದ್ರೆ ಆ ಕೈಯಲ್ಲಿ ಭಗವಂತನ ರೂಪನೇ ಬರುತ್ತೆ. ಸಾವ ನಾವು ಒಂದು ಕೈ ಇಟ್ಟುಕೊಂಡಿದ್ದೀವಿ, ಇಡೀ ಅವಯವ ತಕ್ಕೊಳ್ಳಿ, ಇಡೀ ವಸ್ತುಗಳು ತಕ್ಕೊಳ್ಳಿ, ಇಡೀ ಜೀವರಾಶಿಗಳು ತಕ್ಕೊಳ್ಳಿ. ಸೊ ಅನಂತಾನಂತ ಕೂಡ ಒಂದೊಂದು ನೋಡ್ತಾ ಇದ್ದಾಳೆ. ಒಂದು ಆದ ಮೇಲೆ ಒಂದು ನೋಡೋದಲ್ಲ, ಅಟ್ ಎ ಟೈಮ್. ಅವಳಿಗೆ ಕಾಲ ಅತೀತಳು ಅಂದ್ರೆ ಒಂದು ಆದ ಮೇಲೆ ಒಂದು ಎಂಬುದು ಬರೋದೇ ಇಲ್ಲ, ಒಂದೇ ಟೈಮ್ ಅಟ್ ಸೇಮ್ ಸ್ಪ್ಲಿಟ್ ಸೆಕೆಂಡ್ ಅವಳಿಗೆ ಎಲ್ಲವಳು ನೋಡ್ತಾಳೆ. ಅದು ಹೇಗಿರುತ್ತೋ ಆ ನೋಡೋವಾಗ ಯಾವುದೇ ಒಂದಲಿನ ಪ್ರಾಂತ ಕಾಣೋದಿಲ್ಲ, ಅಂದ್ರೆ ಒಂದೊಂದಲಿನ ಎಂಡಿಲ್ಲ, ಪ್ರತಿ ಒಂದನು ನೋಡ್ತಾಳೆ, ಪ್ರತಿ ಒಂದಲಿನ ಕೊನೆ ಅಂಬೋದೇ ಇಲ್ಲ. ಸೊ ಅವಳು ಕಾಣದೆ ಏನು ಮಾಡೋದು, ಇಂಥ ಅನಂತಾನಂತ ಗುಣಗಳ ಪ್ರಾಂತ ಕಾಣದೆ ಮಹಾಲಕ್ಷ್ಮಿ ಅಂತಾರೆ. ಮಹಾಲಕ್ಷ್ಮಿಯ ಮಹಾಲಕ್ಷ್ಮಿಯ ಅಂದ್ರೆ ಇಲ್ಲಿ ಮಹಾಲಕ್ಷ್ಮಿ ಅಂತಾರೆ, ಅದು ಒಂದು ಮಾತ್ರೆಗೆ ಅಂತ ಕೆಲವರು ಹೇಳ್ತಾರೆ. ಇದ್ರನು ಮಹಾಲಕ್ಷ್ಮಿ ಅಂತ ಹೇಳೋದು ಏನು ತಾತ್ಪರ್ಯ ಅಂದ್ರೆ ಹೇಳ್ತಾರೆ, ಕಿಂಚಿತ್ ನ್ಯೂನಂ ಮಹಾಶಬ್ದೇನ ವ್ಯವಸ್ಥಿತ ಅಂತ ಹೇಳ್ತಾರೆ. ಅಂದ್ರೆ ಯಾವುದು ಸ್ವಲ್ಪ ಕಮ್ಮಿ ಇರುತ್ತೋ ಅದಕ್ಕೆ ಮಹಾ ಅಂತ ಹಾಕ್ತೀವಂತ ನಾವು. ಅಂದ್ರೆ ಫಾರ್ ಎಕ್ಸಾಂಪಲ್, ರುದ್ರದೇವರನ್ನ ಮಹಾದೇವರು ಅಂತ ಕರಿತೀವಿ, ಅವರು ಮಹಾದೇವರಲ್ಲ, ಕಿಂಚಿತ್ ನ್ಯೂನಂ ಅಂದ್ರೆ ದೇವರಿಗಿಂತ ವಾಯುದೇವರಿಗಿಂತ ಸ್ವಲ್ಪ ಕೆಳಗೆ ಕೆಳಗೆ ತುಂಬಾನೇ ಕೆಳಗೆ ಇದ್ದಾರೆ, ಕೆಳಗೆ ಸ್ವಲ್ಪ ಇರೋರಿಗೆ ಕಿಂಚಿತ್ ನ್ಯೂನಂ ಸ್ವಲ್ಪ ಕಮ್ಮಿ ಇದ್ದವ್ರಿಗೆ ಮಹಾಶಬ್ದದಿಂದ ಕರೆಯೋ ಪದ್ಧತಿ ಇದೆ ಇದಂತ. ಸೊ ಮಹಾ ಅಂತ ಹೇಳಿದ್ರ ಕಮ್ಮಿ ಆದವರು, ಸುಲ್ಟಾ ನಾವು ಯಾವಾಗ್ಲೂ ಹೇಳ್ತೇವೆ ಮಹಾಸ್ವಾಮಿಗಳು ಬಂದ್ರು ಅಂತ ಹೇಳಿದ್ರೆ ದೊಡ್ಡ ಸ್ವಾಮಿ ಇಲ್ಲ, ಮಹಾಸ್ವಾಮಿಗಳು ಅಂದ್ರೆ ಸ್ವಲ್ಪ ಚಿಕ್ಕವರು ಅಂತಾನೆ ಅರ್ಥ ಅದಕ್ಕೆ. ಸೊ ಅದಕ್ಕೆ ಆ ಶಬ್ದದಿಂದ ಪ್ರಯೋಗ ಮಾಡ್ತೀವಿ. ಅದಕ್ಕೆ ಇಲ್ಲಿ ಮಹಾಲಕ್ಷ್ಮಿ ಅಂತ ಹೇಳಿದ್ರು. ಮಹಾಲಕ್ಷ್ಮಿ ಅಂತ ಹೇಳಿದಾಗ ಇವಳು ಎಂತಾದವಳು ಅಂದ್ರೆ ಗುಣಗಳ ಪ್ರಾಂತ ಗಾಣದೆ ಅವಳಿಗೆ ಸಿಗ್ತಾ ಇಲ್ಲ ಅಂದ್ರೆ ಇವಳು ಎಂತಾದವಳು ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ವ್ಯಾಖ್ಯಾನಕಾರರು. ಇದಕ್ಕೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಲಕ್ಷ್ಮೀ ಎಂತಾದವಳು ಅಂದ್ರೆ ಆಚಾರ್ಯ ಹೇಳಿದ ಅಂಬರಣಿ ಸೂಕ್ತದಲ್ಲಿ ಬರುತ್ತೆ, ಲಕ್ಷ್ಮೀ ನನ್ನ ಯಾರು ಬೇಕಾದನ್ನ ನಾನು ವೃದ್ಧವನ್ನ ಮಾಡಬಲ್ಲೆ, ಬ್ರಹ್ಮನಾಗ ಮಾಡಬಲ್ಲೆ, ನನ್ನ ಕಡೆ ಕಣ್ಣಿನಿಂದ ನಾನು ಎಲ್ಲ ಮಾಡಬಲ್ಲೆ ಅಂತ ಹೇಳ್ತಾರೆ. ಅದನ್ನೇ ಮಧ್ವಾಚಾರ್ಯ ಹೇಳುವಾಗ ವಿಶ್ವಸ್ತುತಿ ಪ್ರಳಯ ವಿಶ್ವಸ್ತುತಿ ಲಕ್ಷ್ಮೀ ಸ್ತುತಿ ಮಾಡುವಾಗ ಅವಳ ಕಣ್ಣಿನ ಒಂದು ಕಡೆಗಣ್ಣಿನ ಮೂಲಕ ಆ ಅನುಗ್ರಹ ಕಡೆಗಣ್ಣಿನ ಅನುಗ್ರಹ ಪಡೆದದಿಂದ ಎಲ್ಲಾ ದೇವತೆಗಳು ಬ್ರಹ್ಮ ಇಂದ್ರ ಗರುಡ ಮುಂತಾದವ್ರಿಗೆಲ್ಲ ಆಯಾ ಪದವಿ ಆಯಾ ಸುಖ ಎಲ್ಲವೂ ಬಂತು ಅಂತ ಹೇಳ್ತಾರೆ. ಅಷ್ಟು ಸಾಮರ್ಥ್ಯವಂತಳು ಅಂದ್ರೆ ಇವರ ದೃಷ್ಟಿಯಲ್ಲಿ ಅವಳು ತುಂಬಾ ದೊಡ್ಡವಳು, ಅದಕ್ಕೆ ಮಹಾಲಕ್ಷ್ಮಿ ಅಂತ ಹೇಳ್ತಾ ಇದ್ದಾರೆ. ಗಾಣದೆ ಮಹಾಲಕ್ಷ್ಮಿ, ಲಕ್ಷ್ಮಿ ಅಂದ್ರೇನೆ ಅವಳು ಬಂದು ಎಲ್ಲರನ್ನು ಸ್ನಿಗ್ಧ ದೃಷ್ಟಿ ಅಂದ್ರೆ ಒಂದು ಒಂದು ಕಣ್ಣು ತೆಗಿಲಂಗೆ ಒಂದು ಒಂದು ಡೆನ್ಸ್ ಅಂತ ಹೇಳ್ತೀವಲ್ಲ ಸ್ನಿಗ್ಧ ಅಫೆಕ್ಷನೇಟ್ ಒಂದು ಕರುಣಾ ದೃಷ್ಟಿಯಿಂದ ಲಕ್ಷತೆ ಈಕ್ಷತೆ ಅಂತ ಯಾವತ್ತೂ ಲಕ್ಷ ಕೊಟ್ಟು ಎಲ್ಲವನ್ನೂ ಅವಳು ನೋಡ್ತಾ ಇರ್ತಾಳೆ, ಎಲ್ಲದ ಮೇಲೇನೂ ಕಣ್ಣಿಟ್ಟಿರೋಳು ಅವಳು. ಅವಳು ಬಿಕಾಸ್ ಕಾಲಾತೀತಳು ಅವಳು ಮಹಾಲಕ್ಷ್ಮಿ. ಭಗವಂತನಿಗೆ ಏನಾದಳು ಇವಳು, ಭಗವಂತನಿಗೆ ಪ್ರತಿ ಒಂದಲೇನೂ ಅವಳು ಇದ್ದು ಸೇವೆ ಮಾಡ್ತಾಳಂತ. ಇಲ್ಲಿ ಸರಳವಾಗಿದೆ ಪದ್ಯ, ಬಟ್ ಇಲ್ಲಿ ಬರುವಂತ ಏನು ಕ್ವಶನ್ ಅಂದ್ರೆ ಅವಳು ಮಹಾಲಕ್ಷ್ಮಿಗೆ ಏನಾದಳು ಅಂದ್ರೆ ಆಭರಣ ಆಯುಧ ಅಂಬರ ಆಲಯಗಳಾಗಿ ಅಂತ ಇದು ಹೇಳ್ತಾ ಇದ್ದಾರೆ. ಭಗವಂತನಿಗೆ ಆಭರಣ ಆಗದಳು, ಆಯುಧ ಅಂಬರ ಆಲಯಗಳು ಅಂದ್ರೆ ಇದಕ್ಕೆ ಏನ್ ವಿಶೇಷ ಏನಂದ್ರೆ ಮಾಮೂಲಾಗೆ ನಾವು ಭಗವಂತನ ಆಭರಣ ಏನು ಹೇಳ್ತೀವಿ, ಕೌಸ್ತುಭ ಹೇಳ್ತೀವಿ, ವನಮಾಲೆ ಹೇಳ್ತೀವಿ, ಮುಂತಾದ ಆಭರಣಗಳೆಲ್ಲ ಭಗವಂತನಿಗೆ ನಾವು ಹೇಳ್ತೀವಿ. ಆವಾಗ ಒಂದು ಡೌಟ್ ಬರುತ್ತೆ, ಭಗವಂತನ ಆಭರಣ ಅಂದ್ರೆ ಏನು? ಭಗವಂತಕ್ಕಿಂತ ಬೇರೆಯಾದದ್ದ ಅದು, ಶಿವ ಸೆಲ್ಫ್ ಸೇಮ್, ಅದು ಏನು? ಅದು ಭಗವಂತ ಅಪ್ರಾಕೃತ, ಭಗವಂತನ ಆಭರಣಗಳು ಅದು ಪ್ರಾಕೃತನ ಅಪ್ರಾಕೃತವ ಅಂತ ಬರುತ್ತೆ ಅಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಭಗವಂತನ ಆಯುಧ ಆಭರಣ ಅಂಬರ ಆಲಯ ಎಲ್ಲವೂ ಅಪ್ರಾಕೃತ ಮಾತ್ರ ಅಲ್ಲ, ಅದು ಭಗವಂತನ ರೂಪಗಳೇ. ಭಗವಂತನ ಆಭರಣಕ್ಕೇನೋ ಭಗವಂತನಿಗೇನೋ ವ್ಯತ್ಯಾಸ ಇಲ್ಲ, ಅಭೇದ ಅಂದ್ರೆ ಅದು ಅಪ್ರಾಕೃತವಾದ ಭಗವಂತ ಆಯುಧಗಳು ಆಭರಣಗಳು ಆಲಯಗಳು ಎಲ್ಲ ಅಪ್ರಾಕೃತವಾಗಿ ಭಗವಂತನದೇ ರೂಪವಾಗಿ ಇದೆ. ಆದಮೇಲೆ ಅದಕ್ಕೆ ಸೇವೆ ಮಾಡುವುದಕ್ಕೆ ಆ ಲಕ್ಷ್ಮಿಯು ಲಕ್ಷ್ಮಿ ಅಪ್ರಾಕೃತನೇ, ಲಕ್ಷ್ಮಿ ಪ್ರಾಕೃತ ಅಲ್ಲ ಅವಳು, ಅವಳು ನಾನ್ ಮೆಟೀರಿಯಲ್. ಅವಳು ಆಯಾ ಆ ಭಗವಂತನ ಆಭರಣ ಜೊತೆಯಲ್ಲಿ, ಬಿಕಾಸ್ ಲಕ್ಷ್ಮಿಗೆ ದೇಶತಃ ಕಾಲತಃ ಸಮ, ನಿತ್ಯ ಮುಕ್ತಳು, ನಿತ್ಯ ಅವಿಯೋಗಿನಿ ಅಂತೆಲ್ಲ ಹೇಳ್ತೀವಿಲ್ಲ, ಅದಕ್ಕೆ ಭಗವಂತನ ಆಭರಣ ಅಂದ್ರೆ ಅದೇ ಭಗವಂತನೇ. ಸೊ ಭಗವಂತ ಇದ್ದಾನೆ ಅಂದ್ರೆ ಅಲ್ಲಿ ಲಕ್ಷ್ಮಿ ಇರಲೇಬೇಕು. ಸೊ ಅವಳು ಹೇಗಿರ್ತಾಳೆ ಅಲ್ಲಿ? ಭಗವಂತನ ಕೌಸ್ತುಭ ಅಂತ ತಕೊಳ್ಳಿ, ಆ ಕೌಸ್ತುಭ ಭಗವಂತ ಹಾಕೊಂಡಿದ್ದಾನೆ, ಭಗವಂತ ಬೇರೆ ಇಲ್ಲ, ಅವನ ಕೌಸ್ತುಭ ಬೇರೆ ಇಲ್ಲ. ಸೊ ಅವಳು ಎಲ್ಲಿ ಇರ್ತಾಳೆ? ಆ ಕೌಸ್ತುಭದಲ್ಲಿ ಅವಳು ಅಪ್ರಾಕೃತವಾಗಿರ್ತಾಳೆ. ಹೇಗಿರ್ತಾಳೆ ಅವಳು? ತದ್ ಅಧೀನತ್ವ ಐದಿದಳು ಅಂತ ಕೊನೆಯಲ್ಲಿ ಹೇಳ. ಅಲ್ಲಿ ಇರೋವಾಗ ಅದು ಸೇವಾರೂಪದಿಂದ ಭಗವಂತನ ಒಟ್ಟಿಗೆ ಒಟ್ಟಿಗೆ ಇರ್ತಾಳೆ ಅಂದ್ರೆ ಏನೋ ಈಕ್ವಲ್ ಈಕ್ವಲ್ ಅಂತ ಇರ್ತಾಳ ಅಂತ ಆ ದೃಷ್ಟಿ ಇಲ್ಲ, ಸೇವೆ ಮಾಡುವುದಕ್ಕಾಗೆ ಅವಳು ಇರ್ತಾಳೆ. ಒಂದೊಂದಿಗೇನು ಭಗವಂತನಿಗೆ ಸೇವಾ, ಏನು ಸೇವೆ ಇಲ್ಲಿ ಮಾಡೋದು? ಅಲ್ಲಿ ಏನ್ ಸೇವೆ ಮಾಡೋದು ಅಂದ್ರೆ, ಇದು ಅಪ್ರಾಕೃತ ಆಯುಧಗಳು ಆಭರಣಗಳು ಆದ ಮೇಲೆ ಅದು ಆ ಭಗವಂತ ಆಭರಣ, ಭಗವಂತನ ಜೊತೆಯಲ್ಲಿ ಸೇವೆ ಮಾಡೋದಕ್ಕೆ ಲಕ್ಷ್ಮಿ ಆಭರಣ ಆಗಿದ್ದಾಳೆ. ಇವರಿಬ್ಬರು ಸೇರಿ ಎಲ್ಲಿ ಇದ್ದಾರಂದ್ರೆ, ಈ ಪ್ರಕೃತಿಯಿಂದ ನಿರ್ಮಾಣ ಮಾಡಿದಂತ, ನಾವು ನೋಡ್ತೀವಲ್ಲ, ನಾವು ನೋಡುವಂತ ಒಂದು ಚಕ್ರ ಶಂಖ ಎಲ್ಲ ನೋಡ್ತಾ ಇರ್ತೀವಿ, ಕೌಸ್ತುಭ ವನಮಾಲ ಎಲ್ಲ ಹಾಕ್ತಿದ್ದೀವಿ, ಅದಲ್ಲಿ ಆ ರೂಪ ಇದೆ? ಅದಲ್ಲಿ ಡೈರೆಕ್ಟ್ ಆಗಿ ಆ ರೂಪ ಇದೆಯಾ ಅಂದ್ರೆ ಇಲ್ಲ. ಫಸ್ಟ್ ಎಲ್ಲಿ ಇದ್ದಾರೆ? ಅದಕ್ಕೆ ಪ್ರಾಕೃತ ವಸ್ತುಗೆ, ಪ್ರಾಕೃತ ವಸ್ತು ಜಡ ವಸ್ತುಗಳಿಗೆ, ಒಂದು ಶಂಖ ಚಕ್ರಕ್ಕೆಲ್ಲ ಜಡ, ಅದಕ್ಕೆ ಏನಿದೆ? ಅದಕ್ಕೆ ನಿಯಮನ ಮಾಡುವುದಕ್ಕೆ, ಅದಕ್ಕೆ ಶಕ್ತಿಯನ್ನು ಕೊಡುವುದಕ್ಕೆ ಅಲ್ಲಿ ದೇವತೆಗಳು ಬಂದು ಕೂತು ಬಿಡ್ತಾರೆ. ಆ ದೇವತೆಗಳ ಒಳಗೆ ಈ ಅಪ್ರಾಕೃತವಾದ ಭಗವಂತನ ಆಯುಧಗಳು ಇದೆ. ಅದಕ್ಕೆ ನಾವು ಶಂಖ ಚಕ್ರ, ನಾವು ಗುರುಮಂತ ಎಲ್ಲ ತಕೊಂಡು ತಪ್ಪ ಮುದ್ರೆ ಏನ್ ತಗೊಂಡ್ರು ಶಂಖ ಚಕ್ರ ಹಾಕೊಳ್ಳೋವಾಗ ಅಲ್ಲಿ ಯಾವತ್ತೂ ನಾವು ಈ ಪಂಚಭೇದವನ್ನ ಅಲ್ಲಿನೂ ನೋಡಬೇಕು, ಜಡ ಒಂದು ನೋಡಬೇಕು, ಜಡ ಒಳಗೆ ಅದಕ್ಕೆ ಅಭಿಮಾನಿ ದೇವತೆಗಳಾಗಿ ಆ ದೇವತೆಗಳಿದ್ದಾರೆ, ಚಕ್ರದಲ್ಲಿ ಕಾಮ ಇದ್ದಾನೆ, ಹೀಗೆ ನಾವು ಚಿಂತನೆ ಮಾಡಬೇಕು. ಅವರಲ್ಲಿ ಯಾರಿದ್ದಾರಂದ್ರೆ ಸ್ವಯಂ ವಾಯುದೇವರಿದ್ದಾರಂತ ಚಿಂತನೆ. ಆ ವಾಯುದೇವರಲ್ಲಿ ಯಾರಿದ್ದಾರಂದ್ರೆ ಲಕ್ಷ್ಮಿ, ಅಂದ್ರೆ ಅಪ್ರಾಕೃತವಾದ ಲಕ್ಷ್ಮಿ ಅಲ್ಲಿ ಇದ್ದಾಳೆ. ಯಾಕಿದ್ದಾಳೆ? ಈ ದೇವತೆಗಳೆಲ್ಲ ಮಾಡೋವಾಗ ಭಗವಂತನೇ ಇದು ನಿಮಗೆ ಸೇವೆ, ಇದು ನಿಮಗೆ ಸೇವೆ, ಇಲ್ಲಿ ನಿನ್ನ ರೂಪಗಳು ಪ್ರಕೃತವಾಗಿದೆ ಅಂತ ಅವರು ಅರ್ಪಣೆ ಮಾಡ್ತಾರೆ. ಅದು ಲಕ್ಷ್ಮಿ ದ್ವಾರ ಹೋಗ್ಬೇಕು. ಅದಕ್ಕೆ ಲಕ್ಷ್ಮಿ ಅಲ್ಲಿ ಇದ್ದಾಳೆ, ಅಪ್ರಾಕೃತವಾಗಿ ಅಲ್ಲೇ ಲಕ್ಷ್ಮಿ ಇದ್ದೇ ಇದ್ದಾಳೆ. ಲಕ್ಷ್ಮಿ ಆದ ಮೇಲೆ ಭಗವಂತ ಆಧಾರ ರೂಪನಾಗಿ, ಅದೇ ಶ್ರೀಧರ ಒಬ್ಬನೇ ಅಂತ ಹೇಳಿದಾರಲ್ಲ ಉಪಾಸ ಸದ್ಗುಣ ಪರಿ, ಸೊ ಅವನು ಆಧಾರವಾಗಿ ಅಲ್ಲಿ ಅವನು ಕೂತಿದ್ದಾನೆ ಅವನು. ಸೊ ಹೀಗೆ ಚಿಂತನೆ ಮಾಡಬೇಕು. ಆಭರಣ ಬಂತು ಅಂದ್ರೆ ಇಷ್ಟೂ ನಾವು ಚಿಂತನೆ ಮಾಡಬೇಕು. ಸೊ ಭಗವಂತನಿಗೆ ಆಭರಣ, ಒಂದೊಂದು ಆಭರಣ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನಾವು ಮೇನ್ ಆಗಿ ಭಗವಂತನಿಗೆ ಆಭರಣ ಅಂತ ಹಾಕೋವಾಗ ಕೌಸ್ತುಭ ಚಿಂತನೆ ಮಾಡೋವಾಗ ರೂಪ ಕೌಸ್ತುಭದಿಂದ ಚಿಂತನೆ ಮಾಡ್ತೀವಿ. ಕೌಸ್ತುಭ ಅಂದ್ರೆ ಏನು ಅಂದ್ರೆ, ಅದು ಹೇಳ್ತಾರೆ ಕೌಸ್ತುಭ ಅಂಬೋ ಶಬ್ದಕ್ಕೆ ಹೇಳ್ತಾರೆ, ಕೂ ಅಂದ್ರೆ ಭೂಮಿ, ಕೂ ಸ್ತುಪ್ನಾತಿ, ಸ್ತುಪ್ನಾತಿ ಅಂದ್ರೆ ಆ ಭೂಮಿಯನ್ನ ಆವರಿಸಿಕೊಂಡಿರುವುದು. ಭೂಮಿಯನ್ನ ಯಾವ್ದು ಆವರಿಸಿಕೊಂಡಿದೆ ಅಂದ್ರೆ ನೀರು. ಅಲ್ಲಿ ಸ್ತುಪ್ನ ಶೋಭಕ, ಆ ನೀರಲ್ಲಿ ಒಂದು ಶೋಭ, ನೀರಿಂದ ಬಂದದ್ದು ಅಂದ್ರೆ ಜೀವರಾಶಿಗಳು ಎಲ್ಲ ತಗೋಬೇಕು. ಸೊ ಎಲ್ಲಾ ಜೀವರಾಶಿಗಳು, ಆ ಜೀವರಾಶಿಗಳಲ್ಲಿ ಶ್ರೇಷ್ಠನಾದಂತ ಬ್ರಹ್ಮದೇವರು, ಅವರಿಗೆ ಬ್ರಹ್ಮದೇವಿಗೆ ಕೌಸ್ತುಭಕ್ಕೆ ಅಭಿಮಾನಿ ಅಂತ ಹೇಳ್ಬಿಡ್ತಾರೆ. ಎಲ್ಲ ಜೀವಗಣಕ್ಕೇನು ಅಭಿಮಾನಿ, ಅದನ್ನ ಭಗವಂತ ಅದು ಒಳಗೆ ಇದ್ದು ಎಲ್ಲವನ್ನೂ ಧಾರಣೆ ಮಾಡ್ತಾ ಇದ್ದಾನೆ. ಸೊ ಅಲ್ಲಿ ಕೌಸ್ತುಭನ ಒಳಗೆ, ಕೌಸ್ತುಭ ಎಂಬ ಒಂದು ಪ್ರಾಕೃತ ಈ ನೀರಿನಿಂದ ಬಂದಿದ್ದು, ಅದಕ್ಕೆ ಅಭಿಮಾನಿ ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖ ಬ್ರಹ್ಮನ ಒಳಗೆ ಲಕ್ಷ್ಮಿ ಇದ್ದಾಳೆ, ಲಕ್ಷ್ಮಿ ಒಳಗೆ ನಾರಾಯಣ ಇದ್ದಾನೆ. ಹೀಗೆ ಎಲ್ಲ ಆಭರಣಗಳು ನೀವು ತಗೊಳ್ಳಿ. ಸೊ ಇದಕ್ಕೆ ಒಂದು ನಾವೊಂದು ಹಾಡು ಹೇಳ್ತೀವಿ, ಶುಕ್ರವಾರದ ಹಾಡು ಒಂದು ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಆ ಹಾಡು. ಏನೋ ಅದು ಇದು ಬರುತ್ತಲ್ಲ, ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು ಅಂತ ಬರುತ್ತ ಒಂದು ಹಾಡು ನಾವು ಹೇಳ್ತೀವಿ. ಅಲ್ಲಿ ಹೇಳುವಂತ ತಾತ್ಪರ್ಯ ಏನು ಅಂದ್ರೆ, ಒಂದೊಂದು ಕೇಶವ ನಿಮ್ಮ ನಾಮ ಮಾಂಗಲ್ಯ ಸೂತ್ರ ತಾಳಿ, ನಾರಾಯಣ ನಿಮ್ಮ ನಾಮ ತಾಳಿ ಪದಕವು, ಮಾಧವ ನಿಮ್ಮ ನಾಮ ಸುರಿಗಿ ಸಂಪಿಗೆ. ಸೊ ಭಗವಂತನಿಗೆ ಏನೇನು ಆಭರಣಗಳ ಇದ ಅಂತ ಅದು ಪುರಂದರದಾಸರು ಚಂದಾಗೆ ವರ್ಣನೆ ಮಾಡಿದ್ದಾರೆ. ಪ್ರತಿ ಆಭರಣಗಳು 24 ಆಭರಣಗಳು, 24 ಪ್ಲಸ್ ಕುಂಕುಮ ಹಳದಿ ಕುಂಕುಮ ಎಲ್ಲ ಸೇರಿ. ಸೊ 24 ಫಸ್ಟ್ ಆಯುಧಗಳು ಪುರಂದರ ವಿಠಲ ಪುರಂದರದಾಸರು ಮಾಡಿದ್ದು. ಸೊ ಒಂದೊಂದು ಲಕ್ಷ್ಮಿ ಆಗಿದ್ದಾಳೆ, ಒಂದೊಂದಲ್ಲಿನೂ ಭಗವಂತನ ರೂಪಗಳು, ಕೇಶವಾದಿಂದ ಎಲ್ಲಾ ರೂಪಗಳು ಬರುತ್ತೆ ಅದು ಹೇಳಿದ. ಸೊ ಆಭರಣ ಭಗವಂತಗೆ ಆಭರಣ, ಆಯುಧ ಪ್ರತಿ ಒಂದು ಆಯುಧದಲ್ಲಿನೂ ಹಾಗೆ, ಆಭರಣದಲ್ಲಿ ಹೇಗಿದೆಯೋ ಹಾಗೇನೆ ಆಯುಧದಲ್ಲಿನೂ ಕ್ರಮ. ಅದಕ್ಕೆ ಹೇಳ್ತಾರೆ ಶಂಖಚಕ್ರ ಭಗವಂತನಿಗೆ, ಶಂಖಚಕ್ರ ಮೊನ್ನೆ ಯಾರೋ ಹೇಳಿದ್ರು, ವೆಂಕಟರಮಣ ಬಾಲಾಜಿ ವೆಂಕಟೇಶ್ವರಿಗೆ ಶಂಖಚಕ್ರನೇ ಇಲ್ಲ, ಬಿಕಾಸ್ ಶಂಖಚಕ್ರ ಯಾರೋ ರಾಜನಿಗೆ ಕೊಟ್ಟು ಬಿಟ್ರು ಅಂತ ಎಲ್ಲೋ ಯಾರೋ ಬರೆದಿದ್ರು. ಭಗವಂತನಿಗೆ ವಾದಿರಾಜರು ವರ್ಣನೆ ಮಾಡುವಾಗ, ವೆಂಕಟೇಶ್ವರನ ವರ್ಣನೆ ಮಾಡುವಾಗ, ಶಂಖಚಕ್ರ ಸಹಿತನಾದ ಆ ವೆಂಕಟರಮಣನನ್ನೇ ಸ್ಮರಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಅದು ನಮ್ಗೆ ರಕ್ಷಕವಾಗಿರುತ್ತಂತ. ಯಾಕೆ ಇಟ್ಟುಕೊಂಡಿದ್ದಾನೆ ಚಕ್ರ ಅಂದ್ರೆ, ಚಕ್ರ ಭಗವಂತನಿಗೆ ಬೇಕಾಗಿಲ್ಲ, ಆ ಚಕ್ರ ನಮ್ಮ ಕೈಯಲ್ಲಿ ಅದೇ ಚಕ್ರ ಧಾರಣೆ ಮಾಡ್ಕೊಳ್ತೀವಿ, ಅದು ಇದ್ರ ನಮ್ಗೆ ರಕ್ಷಕ ಅಂತ. ಅದಕ್ಕೆ ಹೇಳ್ತಾರೆ ಒಂದೊಂದಕ್ಕೆ ಹೇಳ್ತಾರೆ, ಕೈಯಲ್ಲಿ ಭಗವಂತನ ಚಕ್ರದ ಚಿಂತನೆ ಮಾಡ್ಬೇಕು, ನಮ್ಗೆ ಬೇಕೋದು ರಕ್ಷಕ. ಕೈಯಲ್ಲಿ ಚಕ್ರ, ಪಾದದಲ್ಲಿ ಏನ್ ಚಿಂತನೆ ಮಾಡ್ಬೇಕು ಅಂದ್ರೆ ವಾಹನ, ಭಗವಂತನ ವಾಹನವನ್ನ ಚಿಂತನೆ ಮಾಡ್ಬೇಕಂತ ನಾವು. ಆಮೇಲೆ ಬಾಯಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸ್ತೋತ್ರ ಮಾಡ್ಬೇಕು ಅಂತ ಹೇಳ್ತಾರೆ. ಕಣ್ಣಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಆ ಭಗವಂತನ ರೂಪ ಅಲ್ಲಿ ಇದೆ ಅಂತ ಚಿಂತನೆ ಮಾಡ್ಬೇಕಂತ. ಮನಸ್ಸಲ್ಲಿ ಬಂದು ಭಗವಂತನ ಗುಣವನ್ನ ಚಿಂತನೆ ಮಾಡ್ಬೇಕು. ಹೀಗೆ ಒಂದೊಂದು ಇಂದ್ರಿಯದಲ್ಲಿನೂ ಭಗವಂತನ ಇಟ್ಕೋಬೇಕಂತೆ. ಅದಕ್ಕೆ ಹೇಳ್ತಾರೆ ಆಭರಣ ಆಯುಧ. ಆಯುಧ ಆಯ್ತು. ಅಂಬರ ಅಂದ್ರೆ ವಸ್ತ್ರ ಭಗವಂತನ ವಸ್ತ್ರ, ಪೀತಾಂಬರ ಅಂತ ಹೇಳ್ತೇವೆ. ಪೀತಾಂಬರ ಅಂದ್ರೆ ನಮ್ಮ ಚಿಂತನೆ ಹೇಗೆ ಬರುತ್ತೆ, ಪೀತಾಂಬರ ಅಂದ್ರೆ ನಾವು ಏನೋ ಒಂದು ಕಲರ್, ನಾವು ಒಂದು ಸಿಲ್ಕ್ ವಸ್ತ್ರ ಏನೋ ಅಂತ ನಮ್ಮ ಚಿಂತನೆ ಬರುತ್ತೆ, ಹಾಗಲ್ಲ. ಆ ಪೀತಾಂಬರ ವಸ್ತ್ರ, ಅದಕ್ಕೆ ಗರುಡ ಅಭಿಮಾನಿ ಅಂತ ಚಿಂತನೆ ಮಾಡಿ, ಅವನೊಳಗೆ ಮುಖ್ಯ ಪ್ರಾಣ, ಅದು ಒಳಗೆ ಲಕ್ಷ್ಮಿ. ಯಾಕೆಂತ ಹೇಳ್ತಾ ಇದ್ದಾರೆ, ಮಹಾಲಕ್ಷ್ಮಿ ಭಗವಂತಗೆ ಆಭರಣ ಆಯುಧ. ಆಭರಣ ಎಲ್ಲ ಸಮಸ್ತ ಆಭರಣಗಳು, ಸಮಸ್ತ ಆಯುಧಗಳು, ಸಮಸ್ತ ಅಂಬರ ಅಂದ್ರೆ ವಸ್ತ್ರ, ಎಲ್ಲಾ ವಸ್ತ್ರಗಳು, ಸ್ಟಾರ್ಟಿಂಗ್ ವಿತ್ ಪೀತಾಂಬರ. ಆ ವಸ್ತ್ರದಲ್ಲಿನೂ ಅವಳು ಇದ್ದಾಳು, ಅವಳೊಳಗೆ ಯಾರಿರ್ಬೇಕು, ಅವಳು ಇಂಡಿಪೆಂಡೆಂಟ್ ಆಗಿ ಎಲ್ಲಿನೂ ಇರಕ್ಕಿಲ್ಲ. ಸೊ ಅವಳೊಳಗೆ ಭಗವಂತ. ಸೊ ಅಂಬರ, ಆಮೇಲೆ ಆಲಯಗಳು. ಆಲಯಗಳು ಅಂದ್ರೆ ಮನೆಗಳು ಅಂತ. ಮನೆಗಳು ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳೋದು ಬಂದು ಶ್ವೇತದೀಪ, ಅನಂತಾಸನ, ವೈಕುಂಠ. ಆ ಒಂದೊಂದು ಮುಕ್ತ ಸ್ಥಾನಗಳು, ಒಂದು ಮೂರು ಮುಕ್ತ ಸ್ಥಾನಗಳು. ಮುಕ್ತ ಸ್ಥಾನದಲ್ಲಿ ಶ್ರೀಭಾಗ ಅಂತ ಉಂಟು. ಆ ಶ್ರೀಭಾಗ ಲಕ್ಷ್ಮಿಯಾತ್ಮಕ, ಅದು ಅಪ್ರಾಕೃತವಾಗೇ ಇದಂತ, ಅದು ಅದನ್ನು ಚಿಂತನೆ ಮಾಡಬೇಕು. ಪ್ಲಸ್ ಆ ಅಪ್ರಾಕೃತವಾದ ಲಕ್ಷ್ಮಿ ಇಲ್ಲಿ ಹಾಗೆ ಶಂಖಚಕ್ರ, ಇಲ್ಲಿ ಹಾಗೆ ಆಭರಣ ಆಯುಧ ಚಿಂತನೆ ಮಾಡಿದ್ದೀವೋ, ಅಲ್ಲಿನೂ ಆಲಯಗಳು ಬರುವಾಗ ಈ ಒಂದು ಬ್ರಹ್ಮಾಂಡ ಎಂಬ ಮಂದಿರ, ಅದು ಆಲಯ ತರ ಚಿಂತನೆ ಮಾಡಬೇಕು. ಆಮೇಲೆ ನಮ್ಮೊಳಗೆ ಬರುವಾಗ ನಮ್ಮ ಮನೆ, ನಮ್ಮ ಹೃದಯ, ಅದನ್ನು ಚಿಂತನೆ ಮಾಡ್ಬೇಕು. ಅದು ಅವನ ಆಲಯ, ಅವನ ವಾಸಸ್ಥಾನ, ಅದನ್ನು ಚಿಂತನೆ ಮಾಡಬೇಕು. ಅಂಬರವು ಆಲಯಗಳಾಗಿ, ಇಷ್ಟು ಆಲಯಗಳಾಗಿ ಏನು ಮಾಡ್ತಾಳೆ ಮಾಡಿ, ಸ್ವಾಂತದಲ್ಲಿ ನೆಲೆಗೊಳಿಸಿ, ಸ್ವ ಅಂತದಲ್ಲಿ ನೆಲೆಕೊಳಿಸಿ. ಎಲ್ಲಿ ಇದನ್ನ ಇಷ್ಟನ್ನ ಮಾಡಿ ಆ ಭಗವಂತನ ಇವಳು ಎಲ್ಲಿ ಇಟ್ಟುಕೊಂಡಿದ್ದಾಳೆ, ಎಲ್ಲಿ ನೆಲೆಗೊಳಿಸಿದ್ದಾಳೆ, ಎಲ್ಲಿ ಪರ್ಮನೆಂಟ್ ಆಗಿ ನಿಧಾನಂದ್ರೆ, ಇಲ್ಲಿ ಹೇಳ್ತಾರ ಬೇರೆ ಎಲ್ಲಿನೂ ಇಲ್ಲ. ಸ್ವಾಂತ ಅಂದ್ರ ಸ್ವ ಅಂತ, ಸ್ವತಂತ್ರನಾದ ಆ ಭಗವಂತನ ತನ್ನ ಒಳಗೆ ಅಂದ್ರ ನಮ್ ತರ ಲಕ್ಷ್ಮಿಗೆ ದೇಹ ಇಲ್ಲ, ಅವಳದು ಅಪ್ರಾಕೃತ ದೇಹ. ಅಪ್ರಾಕೃತ ದೇಹದಲ್ಲಿ ಅಪ್ರಾಕೃತ ಹೃದಯ ಅಂತ ಉಂಟು. ಸರ್ವತಾ ಭೇದವಾಗಿದ್ದರೂ ಒಂದು ವಿವಕ್ಷೆಯಿಂದ ಆ ಹೃದಯ ಅಂತ ನಾವು ಕರಿತೀವಿ. ಆ ಹೃದಯದಲ್ಲಿ ಹೃದಯ ಕಮಲ ಅಂತ ಇದೆ. ಆ ಹೃದಯ ಕಮಲದಲ್ಲಿ ಅವಳೇ ಇದ್ದಾಳಂತೆ. ಅವಳು ಎಷ್ಟು ಅನೇಕ ರೂಪದಿಂದ ಅವಳಿದ್ದಾಳೆ ಆ ಹೃದಯ ಕಮಲದಲ್ಲಿನೂ. ಅವಳು 8 ರೂಪದಿಂದ ವಿಮಲಾ ಉತ್ಕರ್ಷಣಿ, ಅದು ಹೇಳಿದ್ದೇವಲ್ಲ, ಛತ್ರ ಚಾಮರ ವ್ಯಜನ ದರ್ಪಣ ನೃತ್ಯ, ಈ ರೂಪದಿಂದ ಅವಳಿದ್ದಾಳೆ. ಅವಳೊಳಗೆ ಅದೇ ಹೆಸರಿನಿಂದ ಭಗವಂತ ಇದ್ದಾನೆ. ಅದರ ಒಳಗೆ ಸೆಂಟರ್ಲಿ ನೋಡಿದ್ರ ಅನುಗ್ರಹ ಶಕ್ತಿಯಲ್ಲಿ ಒಳಗೆ ನೋಡಿದ್ರ ಅವಳಿಗೆ ಒಂದು ಬಿಂಬರೂಪ ನಾರಾಯಣನೇ ಅಲ್ಲಿ ಇದ್ದಾನೆ. ಅಲ್ಲಿ ನೆಲೆಗೊಳಿಸಿದ್ದಾಳೆ ಅಂದ್ರೆ ನಾವು ನೆಲೆಗೊಳಿಸಿದ್ದೀವಿ. ನಮ್ಮ ಹೃದಯದಲ್ಲಿ ಬಿಂಬರೂಪ ಇದೆ, ಮತ್ತೆ ನಮಗೆ ಗೊತ್ತಾಗೋದೇ ಇಲ್ಲ, ನಾವು ನೋಡೋದೇ ಇಲ್ಲ, ನೋಡೋ ಅವಕಾಶನೂ ಇಲ್ಲ. ಹಾಗೆ ನೋಡೋರಿಗೆ ಒಂದು ಕಿಂಚಿತ್ ಒಂದು ಮಿಂಚಿನಂತೆ ಭಗವಂತ ಅಪರೋಕ್ಷ ಜ್ಞಾನಿಗಳೇ ಕಣ್ಣಿಗೆ ಕಾಣಿಸ್ತಾನಂತೆ. ಮೋಕ್ಷಕ್ಕೆ ಹೋದ ಮೇಲೆ ಕಾಣಿಸ್ತಾರೆ. ಬಟ್ ಇವಳಿಗೆ ಹೇಗೆ ಅಂದ್ರೆ ಯಾವತ್ತೂ ಹಾಗೆ, ಅವಳಿಗೆ ಕಾಲ ಅತೀತಳು, ಯಾವತ್ತೂ ಅವಳು ಆ ಬಿಂಬರೂಪನಾದಂತ ಭಗವಂತನನ್ನ ಯಾವತ್ತೂ ನೆಲೆಗೊಳಿಸಿ ಅದನ್ನ ನೆಲೆಗೊಳಿಸಿದ್ದಾಳೆ ಅಂದ್ರೆ ಅದನ್ನ ನೋಡ್ತಾನೆ ಇದ್ದಾಳೆ. ಆ ಬಿಂಬರೂಪನ ಎಲ್ಲಾ ಕಡೆನು ನೋಡ್ತಾ ಇರ್ತಾಳೆ. ಸ್ವಾಂತದಲ್ಲಿ ನೆಲೆಗೊಳಿಸಿ ಪರಮ ದುರಂತ ಮಹಿಮನ, ಪರಮ ದುರಂತ, ಯಾಕೆ ಪರಮ ದುರಂತನ ಮಹಿಮನ ಅಂತ ಯಾಕೆ ಹೇಳ್ತಾರ ಅಂದ್ರೆ ಅಲ್ಲಿ ಹಿಂದೆ ಹೇಳಿದ್ದಾರೆ ಗುಣಗಳ ಪ್ರಾಂತ ಗಾಣದೆ ಅಂತ. ಇವಳಿಗೆ ಆ ಅಂತ ಕಾಣಿಸೋದಿಲ್ಲ, ಅಂತ ಕಾಣಿಸೋದಿಲ್ಲ. ಒಂದೊಂದು ಗುಣಕ್ಕೆ ಅಂತ ಅಂತ, ಒಂದೊಂದು ಗುಣ ಅಂದ್ರೆ ಭಗವಂತನ ಒಂದೊಂದು ರೂಪ, ಅದು ಅಂತ ಕಾಣಿಸೋದೇ ಇಲ್ಲ ಅವಳಿಗೆ ಅಂತ ಹೇಳುವಾಗ ಅಂತ ಇಲ್ಲ, ಅದಕ್ಕೆ ಕಾಣಿಸೋದಿಲ್ಲ. ಸೊ ಅದಕ್ಕೆ ಪರಮ ದುರಂತ, ಅವನ ಮಹಿಮೆ ಎಷ್ಟು ಅಂದ್ರೆ ಇದು ದುರಂತ ಅಂದ್ರೆ ಅದು ತುಂಬಾ ಕಷ್ಟವಾದದ್ದು, ಅದು ದುರ್ಗಮವಾದಂತು. ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ದುರಂತ ಅಂದ್ರೆ ಮಹಿಮೆ ತುಂಬಾ ಇದೆ ಅವಳಿಂದ, ಅದ ತಿಳ್ಕೊಳ್ಳಕ್ಕೆ ಕಂಪ್ಲೀಟ್ ಆಗಿ ಭಗವಂತನ ತಿಳ್ಕೊಳ್ಳಕ್ಕೆ ಅವಳಿಗೆ ಸಾಧ್ಯ ಇಲ್ಲ. ಅದಕ್ಕೆ ಪರಮನ ದುರಂತ ಮಹಿಮೆ, ಅಷ್ಟು ಮಹಿಮೆ ಅವ ಪೇತನವನು. ಇದು ಹೇಳುವ ತಾತ್ಪರ್ಯ ಅಲ್ಲಿ ಬಂದಿದಲ್ಲ, ಉಪಾಸ್ಯ ಸದ್ಗುಣ ಪೂರ್ಣ ಹರಿಯನ್ನು, ಅಷ್ಟು ಅವನು ಭಗವಂತ ದೊಡ್ಡವನು. ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಗೆ ಯಾಕೆ ತಗೊಳ್ತಾರಂದ್ರೆ ಅವಳಿಗೆ ನಮ್ಮ ಥರ ಇಲ್ಲ, ಯಾವತ್ತೂ ಬಾಂಡೇಜ್ ಇಲ್ಲ. ಅನಂತ ಕಾಲದಿಂದ ಹಿಂದೆ ಮುಂದೆ ಯಾವತ್ತು ಅವಳು ಅವನ ಜೊತೆಯಲ್ಲಿ ಇದ್ದಾಳೆ. ಸೊ ದುರಂತ ಮಹಿಮನ ಅವಳು ಏನ್ ಮಾಡ್ತಾ ಇದ್ದಾಳೆ? ದೌತ್ಯ ಕರ್ಮ ಅಂದ್ರೆ ದೌತ್ಯ ಅಂದ್ರೆ ದು ಧಾತುವಿಂದ ಬರುತ್ತಂತ, ಅಂದ್ರೆ ದಾಸ್ಯ ಅಂತ ಅರ್ಥ. ದಾಸ್ಯವಾಗಿ ದಾಸ ಅವಳು ಮಾಡುವಂತ ಕರ್ಮಗಳು, ಇವಳು ಮಾಡ್ತಾ ಇದ್ದಾಳಲ್ಲ ಈ ತರ ಅಂಬರ ಆಯುಧ ಆಭರಣ ಆಲಯ ಇದೆಲ್ಲ, ಈಗೆಲ್ಲ ಅವಳೇ ಆಗಿ ಸೇವೆ ಮಾಡ್ತಾ ಇದ್ದಾಳೆ. ಸೇವೆ ಮಾಡುವಂತ ರೀತಿ ಹೇಗಿದೆ ಅಂದ್ರೆ ದಾಸಿ, ನಾನು ಯಾವತ್ತೂ ಇವನಿಗೆ ಅಧೀನನಾದವಳು, ಐ ಆಮ್ ಅಂಡರ್ ಹಿಸ್ ಕಂಟ್ರೋಲ್ ಆಲ್ ದ ಟೈಮ್ ಅಂತ ತಿಳ್ಕೊಂಡು ದೌತ್ಯ ಕರ್ಮ ನಿರಂತರದಲ್ಲಿ ಮಾಡುತ್ತಾ, ನಿರಂತರ ಅವಳು ಯಾವತ್ತೂ ಮಾಡ್ತಾ ಇರ್ತಾಳಂತ, ಯಾವತ್ತೂ ನಿರಂತರದಲ್ಲಿ ಮಾಡುತ್ತಲಿ ತತ್ ಅಧೀನತ್ವ ಐದಿದಳು. ಅವಳು ಅವನಿಗೆ ಯಾವತ್ತೂ ಅಧೀನ ಅಂತ ತಿಳ್ಕೊಂಡು ಯಾವತ್ತೂ ಹಾಗೆ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಇಂಥ ಅನಂತಾನಂತ ಗುಣಗಳ ಪ್ರಾಂತ ಗಾಣದೆ ಮಹಾಲಕ್ಷ್ಮಿ ಭಗವಂತಗೆ ಆಭರಣ ಆಯುಧ ಅಂಬರವು ಆಲಯಗಳಾಗಿ ಸ್ವಾಂತದಲ್ಲಿ ನೆಲೆಗೊಳಿಸಿ ಪರಮ ದುರಂತ ಮಹಿಮನ ದೌತ್ಯ ಕರ್ಮ ನಿರಂತರದಲ್ಲಿ ಮಾಡುತ್ತಲೇ ತದ್ ಅಧೀನತ್ವ ಪೈದಿದಳು ಅಂತ ಹೇಳ್ತಾ ಇದ್ದಾರೆ. ಕೃಷ್ಣಾರ್ಪಣಮಸ್ತು.